itu
ಅದರಲ್ಲಿ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋರಿಗೆ ಬರೀ ಕಟ್ಟಿಗೆ ವ್ಯತ್ಯಾಸ ಇದೆಯೋ
ಮಾತ್ರ ಅದಕ್ಕಿಂತ ಅನಂತಪಟ್ಟ ವ್ಯತ್ಯಾಸ. ಎಲ್ಲಿಯ ಜೀವ, ಎಲ್ಲಿಯ ಭಗವಂತ, ನೀನು ಎದುರು ಮಾತ್ರ ನೀನು ತುಂಬಾ ಕಡಿಮೆ, ತುಂಬಾ ನಾನು ಎಲ್ಲವನ್ನೂ ಬಂದೆ. ದೇವರ ಸರ್ವಜ್ಞ ಮಾತನ್ನು ಹೇಳ್ತಾನೆ, ಮಾತನ್ನು ವರ್ತಮಾನ ಭವಿಷ್ಯ ಭೂತಾನ ಮಾಂತುರೇದನ ಪಶ್ಚನ ಭೂತಾನ ಮಾಂತುರೇದನ ಪಶ್ಚನ. ನಂದು ಸಮತಿ ಭೂತಾನು ವೃದ್ಧ ಹಿಂದೋಗಿದ್ದು ಭವಿಷ್ಯಾನಿಕ ಭೂತಾನು ವರ್ತಮಾನ ಸಾಧ್ಯನ ಹಿಂದೆ ಆಗಿ ಹೋದ ಎಲ್ಲ ವಿಷಯ ಎಲ್ಲರ ಎಲ್ಲ ವಿಷಯ ನನಗೆ ಗೊತ್ತು. ಆದರೆ ಯಾವನು ನನ್ನ ಪೂರ್ತಿ ತಿಳ್ಕೊಂಡೇ ಇಲ್ಲ, ರಮಾದೇವಿಯಿಂದ ಹಿಡಿದು ಯಾರು ಪರಮಾತ್ಮನ ಪೂರ್ತಿ ತಿಳ್ಕೊಂಡಿಲ್ಲ ಅಂತ ವೈಭವ ಪರಮಾತ್ಮನ ವೈಭವ. ಅದಕ್ಕೆ ಉಪಶಕ್ತಿ ಹೇಳ್ತಾ ಇದ್ದಾರೆ, ಅಪ್ರಾಪ್ತ್ಯ ಮನಸ್ಸನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅಷ್ಟು ದೊಡ್ಡವನು ದೇವರು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲ, ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದು ದೇವರ ವಿಷಯ. ಏನ್ ತಿಳ್ಕೊಂಡ್ರು, ಏನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ತಿಳ್ಕೋಬೇಕಾಗಿದ್ರು ಬೇಸ್ತದ್ರು ಪೂರ್ತಿ ಹೇಳಿದ್ರೆ ಸಮುದ್ರ ಆಗಿರುತ್ತೆ ಹತ್ರ ಹೋಗ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸಮುದ್ರ ಹೋಗ್ಬೇಕಾಗುತ್ತೆ, ಹೋಗೋದಿಲ್ಲ ಆಗುತ್ತೆ. ಆದ್ರೆ ಸಮುದ್ರ ಹತ್ರ ಹೋಗ್ಬಹುದು, ಆ ಹೆಜ್ಜೆ ಹೋಗ್ಬಹುದು, ಅದು ಕ್ರಾಸ್ ಮಾಡಕ್ಕಾಗದು ಸಮುದ್ರವನ್ನ ಗೊತ್ತಲ್ಲ. ಅವನಿಗೆ ಸಾಧ್ಯ ಇಲ್ಲ ಅಂದ್ರೆ ಅವರ ಹೆಜ್ಜೆ ಹೋಗೋದು ಸಾಧ್ಯ. ಮಕ್ಕಳು ಹೆಜ್ಜೆ ಹೋಗುತ್ತೆ ನಡ್ಕೊಂಡಾಗ ಜಗತ್ತಿನ ಯಾವನಿಗೂ ಸಾಧ್ಯ ಇಲ್ಲ. ದೇವರ ಚಿತ್ತ ಹೋಗಿ ಸಮುದ್ರನಂತೂ ಹೊರ ಸಮುದ್ರ ಅಂತ ಹೇಳ್ತದೆ ದಿನ ಸಮುದ್ರ. ಅವನ ಗುರು ತೀರ್ಥ ನಮಗೆ ಅರ್ಥ ಆಗುತ್ತೆ, ತೀರ್ಥ ಅರ್ಥನೇ ಆಗೋದಿಲ್ಲ. ಇದು ಭಗವಂತನ ವೈಶಿಷ್ಟ್ಯ. ಈ ರೀತಿ ದೇವನ್ನ ತಿಳ್ಕೊಳ್ತಾರೆ, ಅವರನ್ನು ದೇವರು ತಿಳ್ಕೊಂಡವರ ಹೊರತು ನಮ್ಮಂತ ಅವನು ಒಂದು ಅಸ್ಪಷ್ಟ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ದೇವರ ಪರಿಜ್ಞಾನ ಅಲ್ಲ. ನಮ್ಮನ್ನು ದೇವರನ್ನು ತಿಳ್ಕೊಂಡ್ರು, ದೇವರು ನಮ್ಮಂತ ಇದ್ದಾರೆ ಅಂತ ತಿಳ್ಕೊಂಡ್ರು ತಪ್ಪು, ನಾವು ದೇವರಂತಿದ್ದೇವೆ ತಿಳ್ಕೊಂಡ್ರೆ ತಪ್ಪು. ಇವೆಲ್ಲ ತಪ್ಪು ಕಲ್ಪನೆಗಳು. ದೇವರ ದೇವರ ಇವರು ಜೀವನ ಲೋಕದೊಳಗೆ ಕೇಳಿ ಮೈಸೂರು ಪಾಕ ಏನಂತ ಹಾಕ್ತಾರೆ, ಗಂಗೆ ಹಾಕ್ಬಿಡ್ತಾರೆ. ಮೈಸೂರು ಪಾಕದಲ್ಲಿ ಊಟ ಆಯ್ತಲ್ಲ, ಯಾಕೆ ಮೈಸೂರು ಪಾಕಿದ್ರು, ಏನ್ ಮೈಸೂರು ಪಾಕ ಗಂಗೆ ಹಾಕಿದ್ರು, ಗಂಗೆ ಹಾಕಿದ್ರು ನೀವೀಗ ಇಲ್ಲ ಇಲ್ಲ ಮೈಸೂರು ಪಾಕಕ್ಕೆ ಗಂಗೆ ಸುಳಿ ಹೇಳ್ತಾರೆ, ಮೋಸ ಮಾಡ್ತೀರಾ ಅಂತ ಹೇಳ್ತಾರೆ. ಸುಳಿ ಹೇಳ್ತಾರೆ, ಮೋಸ ಮಾಡ್ತೀರಾ. ಇನ್ನೂ ಕೆಲವರು ಇರ್ತಾರೆ, ಊಟವರ್ಗ ಮಾತಾಡ್ತಾ ಬರ್ತಾರೆ, ಏನ್ ಗಂಗೆ ಗಾಡಿ ಚೆನ್ನಾಗಿತ್ತು, ಮೈಸೂರು ಪಾಕ ಚೆನ್ನಾಗಿತ್ತು, ಆಕಳ ಅಂತ ಮೋಸ ಮಾಡಬೇಕು. ಇದ್ರ ಇಪ್ಪತ್ತು ಇರ್ತಾನೆ ಆಗಲೇ ಅವನು ಮೋಸ ಮಾಡಬೇಕು ನನಗೆ ಅಂತ ಯೋಚನೆ ಮಾಡ್ತಾರೆ. ಯಾಕೆ ಅನ್ನ ಮಾಡ್ತಾರೆ, ಗಾಂಧಿ ಸಿಗ್ತಾರೆ, ಮೈಸೂರು ಪಾಕ ಸಿಗ್ತಾರೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ತಿಂದು ನೋಡು, ಊಟ ಕುತ್ತ ಕಾಲ ಅದ ಮನೆಗೆ ಬಿಡ್ತಾನೆ, ಜಾಗ ಮಾಡ್ತಾರೆ. ಯಾವ್ದು ಒಂದಾದ್ರೂ ಜಾಗ ಸಾಲ ಮಾಡ್ತಿದ್ದಿಲ್ಲ, ಹೋಗ್ರೆ ಸಾಕಾಗುತ್ತೆ ಅಂತ ಹೇಳ್ತಿದ್ದ. ಅಂದ್ರೆ ಭೇದ ಸಂಸ್ಕೃತಿ ಭೇದ ಇದೆ, ಕಾರ್ಯಕಾರ ಭೇದ ಇದೆ, ಸಾಧಿಕಾದಿ ವೆರೈಟಿ ಚೇಂಜಸ್ ಇದೆ, ಜಗತ್ತಲ್ಲಿ ಪ್ರತಿಯೊಂದಕ್ಕೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಅರ್ಥ ಮಾಡ್ತಾರೆ ಮಧ್ವಾಚಾರ್ಯ ಮತ್ತು ಬಹುಶಃ ಸೂತ್ರ ಸೈಂಟ್ ಅವರು ಹೇಳ್ತಾರೆ. ಒಂದು ಮಾವಿನ ಗಿಡ ನೋಡಿ, ಎಲ್ಲ ಮಾವು ಒಂದೊಂದು ತಿಳ್ಕೊಂಡ್ಬಿಡಬೇಡಿ. ಒಂದು ಮಾವಿನ ಗಿಡ ನೋಡಿ, ಎಲ್ಲ ರಂಧ್ರಗಳು ಒಂದು ರೀತಿ ಇಲ್ಲ, ಎಲ್ಲ ರಂಧ್ರಗಳು ಬಿಡಿ, ಎಲ್ಲ ಎಲೆಗಳು ಒಂದು ರೀತಿ ಅಂತ ಹೇಳ್ತಾರೆ. ಇದು ಎಷ್ಟು ಹೊಸ ವಿಚಾರ. ಮಾವಿನ ಎಲೆಯಲ್ಲಿ ಬಂದು ಎಲೆ ತಗೊಳ್ಳಿ, ದೇವನ ಎಲೆ ತಗೊಳ್ಳಿ, ಯಾವುದೇ ಮರದ ಯಾವುದೇ ಎರಡೆರಡು 100% ಬಂದಿಲ್ಲ, 100% ಬಂದಿಲ್ಲ. ಅದಕ್ಕೆ ಜಡ ಜಡ ಅಂತ ಕರೆದು ಜಡ ಜಡ ಭೇದ. ನೀರಿಗೂ ಬೆಂಕಿಗೂ ಬೇರೆ ಅಲ್ಲ, ನೀರು ಇದೆ, ಅಗ್ನಿ ಅಗ್ನಿಗೂ ಭೇದ ಇದೆ. ನೀರು ಗೊತ್ತಾಗುತ್ತೆ, ಕಾವೇರಿ ನೀರು ಬೇರೆ, ಈ ನೀರು ಕೆರೆ ನೀರು ಬೇರೆ, ಬಾವಿ ನೀರು ಬೇರೆ, ಸಾಲ್ಟ್ ವಾಟರ್ ಬೇರೆ, ಸ್ವೀಟ್ ವಾಟರ್ ಬೇರೆ, ವಾಟರ್ ಬೇರೆ, ಹಳೆ ವಾಟರ್ ಬೇರೆ. ಎಲ್ಲ ತಾರತಮ್ಯದ ಭೇದ ಇಲ್ಲದ ತಾರತಮ್ಯದ ವ್ಯವಸ್ಥೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ. ಅದನ್ನು ಭಗವಂತ ಹೇಳ್ತಾ ಇದ್ದ. ಇದು ಜಗತ್ತಿಗೆ ಆಶ್ಚರ್ಯ ಪಡತಕ್ಕಂಥ ತತ್ವ. ಅದು ಗೊತ್ತಿಲ್ಲದೆ ಏನೋ ಅಪಾರ್ಥ ಮಾಡ್ಕೊಂಡಿದ್ದೇವೆ. ಪ್ರತಿಯೊಬ್ಬ ಜೀವನಿಗೆ ತನ್ನದೇ ಆದ ಇಂಡಿವಿಜುವಾಲಿಟಿ ಇದೆ. ಅದೇ ರೀತಿ ನನಗೂ ನಿನಗೂ ಭೇದ ಇದೆ, ಪರಸ್ಪರ ಎಲ್ಲರಿಗೂ ಭೇದ ಇದೆ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇನೇ ಜನಾಧೂಪಾಹ ನಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಅಲ್ಲೊಂದು ಹೇಳಿದ್ದ ಭಗವಂತ, ಇಲ್ಲೊಂದು ಹೇಳ್ತಾನೆ, ಮತ್ತೆ ಮುಂದೊಮ್ಮೆ ಹೇಳ್ತಾನೆ ಅರ್ಜುನ. ಆದ್ರಿಂದ ನಿನಗದು ಗೊತ್ತಿಲ್ಲ, ನನಗೆ ಗೊತ್ತಿದೆ. ಆದ್ರೆ ಏನಾಯ್ತು ನಿನಗೀಗ ಅಂತ ಕೇಳಿದ್ರೆ, ನಾನು ಹೇಳಿದೆ ಅಂದ್ರೆ ಈ ರೂಪದಿಂದ ಹೇಳಿದೆ, ಕೃಷ್ಣರೂಪದಿಂದ ಹೇಳಿದೆ ಅಂತ ಅರ್ಥ ಅಲ್ಲ, ಕೃಷ್ಣರೂಪದಿಂದ ಹೇಳಿದೆ ಅಂತ ಅರ್ಥ ಅಲ್ಲ, ನಾನು ನರಕರೂಪದಿಂದನೇ ಹೇಳಿದೆ, ಸೂರ್ಯನ ಹೇಳಿದೆ ತಿಳ್ಕೊಂಡು ಬಂದ, ಅದರಿಂದ ಗೊತ್ತ ಕಾರಣ ಇಲ್ಲ. ಅದೇ ವ್ಯಕ್ತಿ ನಾನು, ಆದ್ದರಿಂದ ಯೋಚನೆ ಇಲ್ಲ ಬರುತ್ತಾರೆ. ಹಾಗಿದ್ರೆ ಇದು ಒಂದೇ ವ್ಯಕ್ತಿ ಆಗಿದ್ರು ಕೂಡ ಆಫೀಸರ್ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದಾಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆದ್ರೆ ಅಲ್ಲಿ ಬಂದು ಈ ಆಫೀಸ್ ಮತ್ತೆ ಸೈನ್ ಮಾಡೋದಿಲ್ಲ ಬಂದ್ಬಿಟ್ಟು, ಈಗ ಹಾಕೊಂಡು ಸೈನ್ ಮಾಡಕ್ಕೆ ಬರೋದಿಲ್ಲ ಅವನು, ಅದಕ್ಕೆ ಮಾತ್ರ ಮಾಡೋದಿಲ್ಲ, ಇಲ್ಲ ಮಾಡಿಲ್ಲ. ಇಲ್ಲಿ ಯಾವ ಆಫೀಸ್ ಟ್ರಾನ್ಸ್ಫರ್ ಆದ್ರೆ ಹಳೆ ಸೈನ್ ಮಾಡ್ತಾ ಹೋದ್ರೆ ಗತಿ ಏನಾಗುತ್ತೆ ಅಂದ್ರೆ ಸಾಧ್ಯ ಇಲ್ಲ. ಅದು ಯಾವಾಗ ಟ್ರಾನ್ಸ್ಫರ್ ಹೊರಟು ಬಿಡ್ತಾನೋ ಅಲ್ಲಿ ಎಷ್ಟೋ ವಿಸ್ತಾರ ತೆಗೆದು ಹೋಗ್ಬಿಡ್ತಾನೆ. ಹೊಸ ಜಾಗಕ್ಕೆ ಹೋದ ಪವರ್ಸ್ ಮಾತ್ರ ಬರ್ತದೆ, ಈ ಜಾಗದಲ್ಲಿ ಇರೋದಿಲ್ಲ ಅವನು. ಪರ ಚೇಂಜ್ ಆಗಿಬಿಡುತ್ತೆ. ಆದ್ರೆ ಭಗವಂತನ ಯಾರಿತಿ ಇಲ್ಲ ಅಂತ ಹೇಳ್ಬಿಡ್ತಾನೆ. ನಾರಾಯಣ ರೀತಿಯ ಹೇಳಿದೆ ಕೃಷ್ಣ ನಿಂತಿದ್ದೇನೆ, ಆದ್ರೆ ನಾನೇ ಹೇಳಿದೆ ಅಂತ ಹೇಳ್ತೇನೆ. ಯಾಕೆ ಗೊತ್ತಾ, ನಾನೇ ಹೇಳಿದೆ ಅಂತ ಹೇಳ್ತೇನೆ. ಉಳಿದವರು ಯಾರು ಮಾತ್ರ ಹೇಳಕ್ ಬರೋದಿಲ್ಲ. ಅರ್ಜುನ ಹೇಳೋದಿಲ್ಲ. ಅರ್ಜುನ ಕೃಷ್ಣ ಭಕ್ತ ಏನು ಕೃಷ್ಣ 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 ಅಂತ ಓಡಾಡ್ತಾ ಇದ್ದಾನೆ. ಅದೇ ಅರ್ಜುನ ಹಿಂದೆ ಏನಾಗಿದ್ದ, ವಾಲಿಯಾಗಿದ್ದ. ವಾಲಿಯಾಗಿದ್ದಾಗ ರಾಮದೇವರ ವಿರುದ್ಧ ನಿಂತಿದ್ದಾರೆ. ತಮಾಷೆ ಹಿಡಿದುಕೊಂಡು ರಾಮದೇವ್ ಬಾಣವರು ವಾಲಿಯನ್ನು ಕೊಂಡೇ ಬಿಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಯಾರ ರಥವನ್ನು ಭಗವಂತರ ಜೊತೆ ಓಡಿಸ್ತಾ ಇದ್ದಾನೆ ಅಂತ ಅರ್ಜುನ ಹಿಂದೆ ವಾಲಿಯಾಗಿದ್ರೆ ಅವನನ್ನು ರಾಮ ಹೊಡಿತಾ ಇದ್ದಾನೆ ಈಗ. ಎಷ್ಟು ವ್ಯತ್ಯಾಸ ಇದೆ ವಾಲಿಗೂ ಅರ್ಜುನಿಗೆ, ಊಹೆ ಮಾಡಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಕೃಷ್ಣನಿದೆ ವೈಶಿಷ್ಟ್ಯ ಅಂದ್ರೆ ದೇಹ ಯಾವುದೇ ರೂಪವಾಗಿರಲಿ ಅದು ಮೂಲ ರೂಪಕ್ಕೂ ಅದಕ್ಕೂ ಕೂಡ ಭೇದವೇ ಇಲ್ಲ. ಆಸಕ್ತ ಹೇಳ್ತಕ್ಕಂಥ ಜಾತಿ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಕ್ಷ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣವೇ ಅವಶಿಷ್ಟತೆ. ಈ ಪಾಠ ಅರ್ಥ ಮಾಡಿಕೊಂಡ್ರೆ ಎಷ್ಟು ಮಹತ್ವ ಇದೆ ಅದಕ್ಕೆ. ಅದು ಡಿಸಿ ಇರ್ತಾನೆ, ಅದೇ ಡಿಸ್ಟ್ರಿಕ್ಟಲ್ಲಿ ಮಾತ್ರ ಸೈನ್ ಮಾಡ್ತಾನೆ, ಕಾಸು ಅದೇ ಟಾಸ್ಕಲ್ಲಿ ಸೈನ್ ಮಾಡ್ತಾನೆ. ಚೀಫ್ ಮಿನಿಸ್ಟರ್ ಈಗ ಗುಲ್ಬರ್ಗೆ ಎಲ್ಲ ಹೋಗಿರ್ತಾರೆ, ಅದನ್ನು ಸೈನ್ ಮಾಡ್ತಾರೆ. ಏನು ಬೆಂಗಳೂರಿಗೆ ಇಲ್ಲ ಮಾಡ್ತೀರಿ ಅಂತ ಕೇಳಿದ್ರೆ, ಇಡೀ ಸ್ಟೇಟಲ್ಲಿ ಎಲ್ಲಿ ಮಾಡಿದ್ರೆ ಚೀಫ್ ಮಿನಿಸ್ಟರ್ ಸೈನ್ ಆಗಿರ್ಬೋದು. ಅದು ಡಿಸ್ಟ್ರಿಕ್ಟ್ ತಾಲೂಕಿಗೆ ಚೇಂಜ್ ಆಗೋದಿಲ್ಲ. ಪ್ರೈಮಿಸ್ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಏನು ಅಪ್ಲೈ ಆದರೆ ಇಡೀ ದೇಶದಲ್ಲಿ ವ್ಯಾಲಿಡಿಟಿ, ಭಗವಂತನಿಗೆ ವಿಶ್ವದಲ್ಲೇ ವ್ಯಾಲಿಡಿಟಿ ಇದೆ. ಆದ್ರಿಂದ ಅದು ರೂಪ ರೂಪಕ್ಕೆ ವ್ಯತ್ಯಾಸವೇ ಇಲ್ಲ, ಏನೇನು ಭೇದ ಇಲ್ಲ. ಸ್ವಾಗತ ಭೇದ ವಿವರ್ಜಿತ ಪದ, ಅದು ಸ್ವಾಗತ ಭೇದ ವಿವರ್ಜಿತ. ಅವನ ರೂಪ ರೂಪಗಳಿಗೆ ಗುಣಗುಣಗಳಿಗೆ ಯಾವ್ಯಾವ ಭೇದಗಳು ಇಲ್ಲ. ಆದ್ದರಿಂದ ಭಗವಂತನನ್ನ ಪೂರ್ಣ ಅಂತ ಕರೀತಾರೆ, ಭಗವಂತನನ್ನ ಪೂರ್ಣ ಅಂತ ಕರೀತಾರೆ. ಅದರ ವಿಶೇಷ ಭಗವಂತ ಭಾರಿ ವಿಶೇಷವಾದಂತಹ ಸಂದೇಶವನ್ನ ನಮ್ಮ ಜೊತಿದ್ದಾನೆ. ದೇವರನ್ನ ಆರಾಧನೆ ಮಾಡಬೇಕಾದ್ರೆ ರಾಮ ಕೃಷ್ಣ ವೇದವ್ಯಾಸ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಇವರ ಒಂದೇ ರೂಪಗಳನ್ನು ತಿಳ್ಕೊಂಡ್ರೆ ಆಗ ಮಹತ್ವ ಬರ. ಇವತ್ತು ಅನೇಕರಿಗೆ ಗೊತ್ತೇ ಇಲ್ಲ, ಇವರು ನರಸಿಂಹನ ಕಂಡ ಶ್ರೀನಿವಾಸನಿಗಾಗೋದಿಲ್ಲ, ಶ್ರೀನಿವಾಸ ಕಂಡ ನರಸಿಂಹನಿಗಾಗೋದಿಲ್ಲ. ಎರಡು ಅಪೋಸಿಷನ್ ಪಾರ್ಟಿ ವೇದಿಸಿದ್ದಾಗಿರ್ಬೇಕು ತಿಳ್ಕೊಂಡ್ಬಿಟ್ಟು. ಇಲ್ಲಿ ಬೇರೆ ಸಂಜೆ ಕಾಲದಿರ್ತಾನೆ, ಪಾವ ಸೂಟ್ ಕೇಸ್ ಆರಿಸಿಬಿಡ್ತಾನೆ ನರಸಿಂಹ. ತಿರುಪತಿ ಮಾಡಿಕೊಂಡ್ರೆ ಕೆಲಸ ಕಳ್ಳನದಲ್ಲ, ನರಸಿಂಹನ ಕೆಲಸ. ದೇವರಾಜರ್ಗೋ ಹೋಗಿ ವೆಂಕಟೇಶನ ಕೆಲಸ, ಯಾವ ಕಳ್ಳನಲ್ಲ ವೆಂಕಟೇಶ ಕಳ್ಳತನ ಮಾಡಿದ್ರು. ಈ ರೀತಿ ತಿಳ್ಕೊಂಡ್ರೆ ದೇವರ ಕಳ್ಳತನ ಆಯಿತು. ಒಂದು ನಮ್ಮ ಜನಕ್ಕೆ ಶಾಸ್ತ್ರ ಗೊತ್ತಿರಲಿ ಅಂತ ಮೂಢನಂಬಿಕೆ ಮಾತ್ರ ಉತ್ತರ ಗೊತ್ತಿರು. ಇದು ನೋಡಿ ಜನ ಏನು ಮಠ ಮಠ ಹೊಡೆದಾಗ ದೇವ್ರ ಹೊಡೆದಾದ್ರೆ ಗೊತ್ತೇ ಆಗೈತಿ. ಮತ್ತೆ ವಿರೋಧ ಇಲ್ಲ, ಆ ತತ್ವ ಗೊತ್ತಾಗದೆ ಹೋದ್ರೆ ನಾವು ಉಪಾಸನ ಮಾಡಿ ಎಷ್ಟೇ ಜನಕ್ಕೆ ಒಂದು ಮೌಢ ಇರುತ್ತೆ. ತಿರುಪತಿ ಉಡುಪಿ ಬದರಿ ಇವತ್ತು ನರಸಿಂಹದೇವರು ಅಂದ್ರೆ ಭಗವಂತನ ಯಾವುದೇ ರೂಪವಾಗಿದ್ರು ಭಗವಂತನ ರೂಪ ಆಗಬೇಕು. ದೇವದೇವತೆಗಳಿಗಲ್ಲ, ಭಗವಂತನ ಎಲ್ಲ ರೂಪಗಳಿಗೂ ಅವನ ಮೂಲ ರೂಪಕ್ಕೂ ಆ ರೂಪಗಳಿಗೂ ಪರಸ್ಪರ ಯಾವುದೇ ವಿಧವಾದ ಭೇದ ಇಲ್ಲ, ಸಂಪೂರ್ಣವಾದಂತಹ ಸಾಮರ್ಥ್ಯ ಉಂಟು ಎಂಬುದನ್ನ ತಿಳಿಸಿಕೊಡುತ್ತೆ. ಇದು ಭಗವತ್ ತತ್ವದ ಬಗ್ಗೆ ತುಂಬಾ ದೊಡ್ಡದಾಗಿರ್ತಕ್ಕಂಥ ಚಿತ್ರ, ಅಪೂರ್ವವಾದಂತಹ ಕಾಣಿಸ್ತು. ಜಗತ್ತಿನ ಯಾವ ಮತಗಳು ಮಾತನಾಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ವೈದಿಕ ತತ್ವವನ್ನ ಶ್ರೀಮದ್ ಆಚಾರ್ಯರು ಪೂರ್ಣ ಪ್ರಮಾಣದಲ್ಲಿ ನಮಗೆ ತಿಳಿಸಿ ಅದು ಉಪಕಾರ ಮಾಡಿದ್ದಾರೆ. ದೇವರ ಆರಾಧನೆಗೆ ನಾವು ಸಂಪೂರ್ಣ ಮನಸ್ಸು ಎಷ್ಟೋ ಮಟ್ಟದಲ್ಲಿ ಏನಾಗಿರುತ್ತೆ ಗೊತ್ತಾ, ರಾಮದೇವ್ ಇಟ್ಕೊಂಡಿರ್ತಾರೆ, ಕೃಷ್ಣ ಇರ್ತಾನೆ, ದೇವದಾಸರು ಇರ್ತಾರೆ, ಬೇರೆ ದೇವ್ರ ಪೂಜೆ ಮಾಡ್ತೀನಿ ಏನೋ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ಲ ದೇವರ ರೂಪ ವಾಲಿಯಾಗಿದ್ದಾಗ ಎಷ್ಟು ವಿರುದ್ಧವಾಗಿ ರಾವಣನ ಫ್ರೆಂಡ್ ವಾಲಿ ಅನೇಕರಿಗೆ ಗೊತ್ತಿಲ್ಲ. ರಾವಣನ ಫ್ರೆಂಡ್ ಆಗಿಬಿಡ್ತಾನೆ, ನಂಬಿಕೆ ಆಗೋದಿಲ್ಲ. ಅರ್ಜುನಾಗಿದ್ದಾಗ ದುರ್ಯೋಧನ ಫ್ರೆಂಡ್ ಆಗೋದಿಲ್ಲ, ಪೂರ್ತಿ ಹೇಗ್ ಮಾಡ್ತಾನೆ. ಎಷ್ಟು ಚೇಂಜ್ ಇದೆ ಅರ್ಜುನನೊಳಗೆ. ಮೂದುಲುಕ ನಡ್ಕೊಳ್ಳೋದು ಹೇಗಿದೆ, ವಾಲಿಯೋಗ ನಡ್ಕೊಳ್ಳೋದು ಹೇಗಿದೆ, ಇಲ್ಲಿ ನಡ್ಕೊಳ್ಳೋದು ಹೇಗಿದೆ. ಆದ್ರೆ ಭಗವಂತ ರಾಮ ರಾಮನಾಗಿ ಅಲ್ಲಿ ಸಮುದ್ರವನ್ನ ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾನೆ ರಾಮರೂಪದಿಂದ, ಕೃಷ್ಣ ರೂಪದಿಂದ ಸಮುದ್ರ ಪಟ್ಟಣವನ್ನು ಮೇಲಕ್ಕೆತ್ತಾನೆ, ಪರಶುರಾಮ ರೂಪದಿಂದ ಸಮುದ್ರವನ್ನು ಹಿಂದಿಸ್ತಾರೆ, ಎಲ್ಲಾ ಕಲಕಾರದಲ್ಲಿ ಮತ್ತೆ ರೂಪದಿಂದ ಸಮುದ್ರದಲ್ಲೇ ಹಾರಾಗಿರ್ತಾನೆ. ಶೇಷಸ್ವಾಮಿ ತೀರ್ಥದಲ್ಲಿ ಯಾವಾಗಲೂ ಮಡಿಗೆ ಇರ್ತಾನೆ. ಎಲ್ಲ ಒಂದೇ ರೀತಿಯಾದ ಕಾನ್ಸೆಪ್ಟ್, ದೇವರ ರೂಪ ರೂಪದಲ್ಲಿ ಭೇದ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಡಿ. ಉಳಿದ ದೇವತೆ ಹೇಳಕ್ ಬರೋದಿಲ್ಲ, ರುದ್ರಾದಿ ದೇವತೆಗಳಲ್ಲಿ ಮಾತಿಲ್ಲ, ಬ್ರಹ್ಮದೇವರಲ್ಲೂ ಈ ಮಾತಿಲ್ಲ. ಆದ್ರೆ ಸ್ಪಷ್ಟವಾಗಿ ಇವರ ಬಗ್ಗೆ ಬ್ರಹ್ಮದ ಅವತಾರವೇ ಇಲ್ಲ. ಆದ್ರೆ ವಾಯುದೇವರಿಗೆ ಮಾತ್ರ ಮೂರು ರೂಪಗಳಲ್ಲಿ ಒಂದೇ ರೀತಿಯಾದ ವೈಶಿಷ್ಟ್ಯ ಉಂಟು. ದೇವರಿಗೆ ಸಗತ ಭೇದ ವರ್ಜಿತತ್ತ ನಾ ಹೇಳೋದಿಲ್ಲ, ಸಾಮ್ಯ ಅದನ್ನ ಹೇಳಿ ಅರ್ಥ ಮಾಡಿಕೊಂಡ್ರೆ ಶ್ರೀಹರಿಗೂ ಮೃತ ದೇವತೆಗಳ ವ್ಯತ್ಯಾಸ ಏನು ಹೇಳ್ತೀವಿ. ನಿಮಗೆ ಹೆಸರಾರ್ಥ ಕೇಳಿರ್ತೀವಿ, ವಿಶೇಷಗಳ ಬಗ್ಗೆ ಗುಣವಿಶೇಷಗಳ ಬಗ್ಗೆ ಆಳವಾದ ವಿಚಾರಗಳನ್ನ ಕೇಳಿರ್ತೀವಿ. ಶ್ಲೋಕ ಅದನ್ನು ಬಿಡಿಸಿ ಹೇಳ್ತಾರೆ. ಮಧ್ವಾಚಾರ್ಯರು ಸಕಟ ವಿವರ್ಜಿತ ಎಂಬ ತತ್ವವನ್ನ ನಿರೂಪಣೆ ಮಾಡುತ್ತೆ ಅಂತ ಸಾರ್ತಾರೆ. ಜನ್ಮಾನಿ ತವ ಅರ್ಜುನ ತತ್ವಾನ್ಯಹಂ ವೇದ ಸರ್ವಾಣಿ ನತ್ವಂ ಯತ್ಥ ಪರಂತಪ. ಅರ್ಜುನನಿಗೆ ಹಿಂದಿ ಜನ್ಮರು ಗೊತ್ತಾಗೋದು ಬೇಡ, ಆದರೂ ಗೊತ್ತಾಗ್ತದೆ ಎಷ್ಟೋ ವಿಷಯ. ಯುದ್ಧಕ್ಕೆ ಅಂತ ಅನಿವಾರ್ಯವನ್ನು ಯುದ್ಧ ಮಾಡೋದನ್ನ ಅಂತಿದ್ದಾತನಿಗೆ ಈಗಾಗಲೇನೆ. ಆದರೆ ಕೃಷ್ಣನಿಂತ ಪ್ರಸಂಗ ಎಲ್ಲರೂ ಬಂತ, ಎಲ್ಲೆಲ್ಲೂ ಬರಲಿಲ್ಲ. ಬಲರಾಮದೇವರು ಬಂದಿತ್ತು ಎಷ್ಟೋ ಸಲ, ಬಲರಾಮದೇವರು ಗೊಂದಲ ಬಂತು. ಪ್ರಲಂಬಾಸುರ ಅಂತ ಒಬ್ಬ ರಾಕ್ಷಸ, ಆ ಕಥೆ ಕೇಳಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಕೃಷ್ಣನಿಗೆ ಬದಲಾವಣೆ ವ್ಯತ್ಯಾಸ ಗೊತ್ತಾಗ. ಭಾಗವತ ಪುರಾಣದಲ್ಲಿ ಬರುತ್ತೆ, ಗೋಪುರ ಆಡ್ತಾ ಇರ್ತಾರೆ, ಗೋಪುರೆಲ್ಲ ಆಡ್ತಾ ಇರ್ತಾರೆ. ಆಡ್ಬೇಕಾದ್ರೆ ಏನಾಗಿತ್ತು ಅಂತ ಕೇಳಿದ್ರೆ, ಆಡಬೇಕಾದ್ರೆ ಎರಡು ಗುಂಪು, ಸೋತವರು ಗೆದ್ದವರನ್ನ ಭೂಮಿ ಮೇಲೆ ಕುಡಿಸ್ಕೊಂಡು ಹೋಗಬೇಕು ಅಂತ ನಿಯಮ, ಪನಿಷ್ಮೆಂಟ್ ಅದು. ಸೋತವರು ಪನಿಷ್ಮೆಂಟ್, ಗೆದ್ದವರ ಭೂಮಿ ಮೇಲೆ ಕೊಟ್ಕೊಂಡು ಅಷ್ಟು ದೂರ ಹೋಗಿ ಬರಬೇಕು. ಇವತ್ತು ಯಾವ ಆಡ್ತಾರೆ ಅಂತ ಪರಿಸ್ಥಿತಿ ಇಲ್ಲ. ಆದಿತ್ಯ ಇನ್ನೂ ಗೋವಿಂದಾಗಿ ಬಿಡು, ಯಾವ ನಡತೆ ದೊಡ್ಡ ಹೊತ್ತಿರೋ ಪ್ರಸಂಗ ಗೊತ್ತಿ ಏನಾಗ್ತಿತ್ತಾಗ. ಆದ್ರೆ ಇದು ತರ ಆಗಿತ್ತು ಪಾಪ ಅವರಿಗೆ, ಹಾಗೆ ಅರ್ಥ ಆಯ್ತಾರೆ, ನಡೀತಾ ಇತ್ತು ಆಟ ಆಡ್ತಾ ಇತ್ತು. ಪ್ರಲಂಬ ಬಲರಾಮದೇವರು ಈ ಪಕ್ಷ, ಕೃಷ್ಣನು ಈ ಪಕ್ಷ, ಇದರ ಪಾರ್ಟಿಯಲ್ಲಿ ಸುಮ್ಮನೆ ಆಟಕ್ಕೆ ಸೇರ್ಕೊಂಡ್ರಪ್ಪ ಅವ್ನು ಸೇರ್ಕೊಂಡ್ಬಿಡ್ತಾನೆ. ಅವಾಗ ಏನಾಗುತ್ತಂತೆ, ಅವ್ನು ಸೋತ್ಬಿಡ್ತಾನೆ. ಹೆಸರಲ್ಲಿ ಬಲರಾಮದೇವರಿಗೆ ಅವನಿಗೂ ಗಲಾಟಿ ಆಗುತ್ತೆ. ಬಲರಾಮದೇವರು ಗೆಲ್ತಾರೆ, ಪ್ರಲಂಬಾಸುರ ಸೋತು ಬಿಡ್ತಾರೆ. ಅವನು ಏನ್ ಮಾಡ್ತಾನೆ, ಸೋತವ್ರು ಗೆದ್ದ ಹೊತ್ಕೊಂಡು ಹೋಗ್ಬೇಕಲ್ಲ, ಬಲರಾಮ ಭುಜನ ಕುಡಿಸ್ಬೇಕಾನೆ ಹೊತ್ಕೊಂಡು ಹೋಗ್ತಾನೆ. ಬಲರಾಮದೇವರು ಭಾರಿ ಖುಷಿ, ಅವ್ರು ನಾನು ಗೆದ್ದು ಬಿಟ್ಟೆ ಹಾಗೆ ಹೊತ್ಕೊಂಡು ಹೋಗ್ತಾರೆ ನೋಡಿ, ಖುಷಿಯಿಂದ ಕೂತಿದ್ದಾರೆ. ಆದ್ರೆ ಎಂಥ ರಾಕ್ಷಸ ಗೊತ್ತ, ತಾನು ಗೆದ್ದರೂ ತನಗೆ ಅಡ್ವಾಂಟೇಜ್ ಮಾಡ್ಕೊತಿದ್ದ, ಸೋತು ಅಡ್ವಾಂಟೇಜ್ ಮಾಡ್ಕೊಂಡದನ್ನ. ಹ್ಯಾ ಗೊತ್ತೇನು, ಹೋಗ್ತಾ ಹೋಗ್ತಾ ಓಡ್ತಾ ಓಡ್ತಾ ಹೋದಂತೆ ಆಕಾಶ ಕಾರ್ಯ ಬಿಡ್ತಾನೆ. ಅಲ್ಲಿ ನೀರು ಎತ್ತಗಿದ್ ಬಿಡೋದು, ಆ ಕಡೆ ಎತ್ತಗಿದ್ರು ಏನ ಮರ ಹಾಕ್ಬಿಡೋದು. ಅಂದ್ರೆ ಬಲರಾಮ ದೇವರನ್ನ ಆ ರೀತಿ ಹೊತ್ಕೊಂಡು ಆಕಾಶಕ್ಕೆ ಕಾರ್ಯದ ಬಲರಾಮ ದೇವರು ಗಾಬರಿ ಆಗೋಯ್ತಂತೆ. ಏನ್ ಮಾಡೋದು ನಾನೀಗ, ಮಧ್ಯದ ಖುಷಿಯಲ್ಲ ಹೊರಟೋಯ್ತು ಅವರಿಗೆ, ಹಾಹಾಕಾರ ಏನ್ ಮಾಡೋದು, ಏನ್ ಮಾಡೋದು ಯೋಚನೆ ಮಾಡ್ತಾ ಇದ್ದಾರೆ. ಇದು ಕೃಷ್ಣನ ತೃಣಾವರ್ತ ಮಾಡಿದ್ರೆ, ಕೃಷ್ಣನನ್ನು ಮಾಡಿದ ತೃಣಾವರ್ತ ನೇರ ಕೆತ್ಕೊಂಡು ಹೋಗುತ್ತ. ಕೃಷ್ಣ ಏನ್ ಮಾಡ್ತಾನಾಗ, ಅಲ್ಲಿಂದ ಬೀಳ್ತಾನೆ ಅವನನ್ನ. ಕೆಳಗೆ ತೃಣಾವರ್ತ ಮೇಲೆ ಕೃಷ್ಣ, ತೃಣಾವರ್ತ ಪುಡಿ ಪುಡಿಯಾಗಿ ಹೋಗ್ತಾನೆ. ತೃಣಾವರ್ತ ತೃಣೀ ಕರ್ತ ಅಂತ ಭಗವಂತನಿಗೆ ಹೆಸರು. ಆದ್ರೆ ಅದನ್ನು ಗೊತ್ತಿರ್ತಾರೆ, ತೃಣಭಾರತ ಏನು ಮಾಡೋಕ್ಕಾಗೋದಿಲ್ಲ. ಅದು ಏನು ಮಾಡಬೇಕು ಯಾರನ್ನು ಕೇಳಬೇಕು ಗೊತ್ತಾಗುತ್ತ. ಕೃಷ್ಣ ಇಲ್ಲಿಂದಲೇ ಹೇಳ್ತಾನೆ, ಬಲರಾಮ ಯೋಚನೆ ಮಾಡಬೇಡ, ನೆನಪು ಮಾಡ್ಕೋ. ಕಷ್ಟ ನೆನಪು ಮಾಡ್ಕೊಂಡ್ರಂತೆ ಅದು ಆದಿಶೇಷನ ಅವತಾರ, ಬಲರಾಮ ಆದಿಶೇಷನ ಅವತಾರ. ನೆನಪು ಮಾಡ್ಕೊಂಡಷ್ಟ ಶಕ್ತಿ ಬಂತ ಕಡೆಗೆ, ಶಕ್ತಿ ಬರ್ತಿರ್ಲಿಕ್ಕೆ ಕೈ ಹೇಳಿದ್ರು ಹೇಳಿದ್ರು, ಅವನ ತಲೆಗೆ ಪೆಟ್ಟಾಗಿ ಜೋರ ಪೆಟ್ಟಾಗ್ತಿದ್ರು, ತಪ್ಪಂತ ತಲೆ ಬಿಡುತ್ತಾನೆ. ಕಲಂಬಾಸುರನನ್ನ ಕೊಂದ ಕಥೆ ತೀರು ಬಂದು ತಮಾಷೆ ಏನು ಗೊತ್ತಾ, ಕೃಷ್ಣ ಹೇಳಿದ್ರು ಗೊತ್ತಾಗಲಿಲ್ಲ. ಯಾಕೆಂದ್ರೆ ತಾಮ್ಯಹಂ ವೇದ ಸರ್ವಾಣಿ ನತ್ವಂ ಯತ್ಥ ಪರಂತಪ. ಬಲರಾಮ ದೇವರ ಯಾರೊಂದನೆ ಮರ್ತೋಗಿತ್ತು, ಕೃಷ್ಣ ಹೇಳಿದ ಗೊತ್ತಾಯ್ತಾರೆ. ಕೃಷ್ಣನಿಗಾರ ನೆನಪಾಡಿ ಬೆಲ್ಲರು ಉಂಟು. ಇಡೀ ಮಹಾಭಾರತ ಭಾಗ ಪುಣ್ಯ ಟಿವಿಯಲ್ಲಿ ಯಾರು ಮಾಡಿಲ್ಲ, ಆ ರೀತಿ ಟಿವಿಯಲ್ಲಿ ರೇಡಿಯೋ ಯಾರ್ಯಾರು ಇವರಿಗೆ ಮಾಡಿಲ್ಲ. ಕೃಷ್ಣ ಸರ್ವಜ್ಞ, ಗೀತೆ ಹೇಳಬೇಕಾದ್ರೆ ಗೊತ್ತಾ, ರೆಫರೆನ್ಸ್ ತಗೊಳ್ಳಕ್ಕೆ ಹೋಗಲಿಲ್ಲ, ಅಥವಾ ಯೋಚನೆ ಮಾತುಕ್ಕೂ ಮಧ್ಯ ಮಧ್ಯ ಯೋಚನೆ ಮಾಡ್ತಾ ಕೊಡಲಿಲ್ಲ. ಅರ್ಜುನ ಹೇಳಿದ್ದು ಹೇಳಿದ್ದೇನೆ, ಯಾಕೆ ಸರ್ವಜ್ಞ ತಾನೆ ಶ್ರೀಕೃಷ್ಣ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಹಿರಿಮೆ ವಿಹಾಸಿತವಾದದ್ದು. ಆ ವ್ಯತ್ಯಾಸ ಗೊತ್ತಿದ್ದು ಸುಮ್ಮನೆ ಮೆಕ್ಯಾನಿಕಲ್ಲಿ ಒತ್ತಿದ್ರೆ ಪ್ರಯೋಜನ ಕೊಡೋದಿಲ್ಲ. ನಾನು ಯಾರು ಬಲರಾಮನ ಕಥೆ ಅಂತ ಕೇಳ, ಕೃಷ್ಣನ ಕಥೆ. ಕೃಷ್ಣನ ಕಥೆ ಹೇಳಬೇಕಾದ್ರೆ ಆತ ಇಡೀ ಜೀವನ ಚರಿತ್ರೆ ನಮ್ಮ ಮುಂದೆ ಇದೆ. ಈಗ ಇವರ ಜೀವನ ಚರಿತ್ರೆ ನಮ್ಮ ಮುಂದೆ ಇದೆ. ಈಗ ಅದು ಕಂತ ಗೊತ್ತಿಲ್ಲ. ಜಡಭರತರಾಜನ ಕಥೆ ಕೇಳುತ್ತೇವೆ, ಆತನ ಭರತರಾಜ ಗೊತ್ತಿತ್ತು, ಮೂರೇ ಜನ್ಮ ಗೊತ್ತಿತ್ತು ಅಷ್ಟೇ, ಇದ್ದೆಲ್ಲ ಗೊತ್ತಿರಲಿಲ್ಲ. ಎಲ್ಲಾ ಜನ್ಮಗಳ ಬಗ್ಗೆ, ಎಲ್ಲರ ಬಗ್ಗೆ, ತನ್ನ ಬಗ್ಗೆ ಪೂರ್ತಿ ಗೊತ್ತಿರೋದು ಭಗವಂತನಿಗೆ ಮಾತ್ರ. ಇದು ಅದರ ಅರ್ಥ. ಅದಕ್ಕೆ ದೇವರು ಜಾತಕ ಪ್ರಾರ್ಥನೆ ಮಾಡ್ತೀವಿ. ಈಗ ನಾವೆಲ್ಲ ಮಾಡ ಜಾತಕ್ಕೆ ಅಂತ ನಮ್ಮ ವಿಷಯ ನಮಗೆ ಗೊತ್ತಿಲ್ಲ ಪರಮಾತ್ಮ, ನಿಮಗೆ ಗೊತ್ತಿದೆ, ನಮ್ಮನ್ನು ಕಾಪಾಡೋದು ಪ್ರಾರ್ಥನೆ ಮಾಡುತ್ತೆ. ನಮ್ಮ ವಿಷಯ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿದೆ, ನಮ್ಮನ್ನು ಉದ್ಧಾರ ಮಾಡೋದು ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಅದೇ ಕಾರಣ. ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ. ಇದು ಪ್ರಾರ್ಥನೆಯ ಹಿನ್ನೆಲೆ ಅಂತ ಅರ್ಥ. ಗೊತ್ತಿಲ್ಲದ ನಾವು ಗೊತ್ತಿರುವ ಭಗವಂತನನ್ನ ಪ್ರಾರ್ಥನೆ ಮಾಡೋದಷ್ಟೇ. ಆಗ ದೊಡ್ಡ ಸಮಸ್ಯೆ ಶುರುವಾಯಿತು. ಮತ್ತೆ ಅಜ್ಜಿ ಅಂದ್ರೆ ಒಂದು ಸಮಸ್ಯೆ ಬರುತ್ತಾಗ, ನನಗೆ ಅವತಾರಗಳಾಗಿದೆ, ನಿನಗೂ ಆಗಿದೆ, ಬೇಕಾದಷ್ಟು ಆಗಿದೆ ಅಂತ ಹೇಳಿ ಕಷ್ಟ ನಿಗರನಿಸುತ್ತಾಗ, ಕೃಷ್ಣ ನೀನು ಉಸಿ ಬರ್ತೀಯ ಹಾಗಿದ್ರೆ ಪಾಪೀಗ ನಮ್ಮ ಕರ್ಮ ನಮಗಿದೆ ಅಂತ ಗೊತ್ತೀಗ, ನೀನು ಉಸಿ ಬರ್ತೀಯ ಪಾಪ ನಿಮಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ಸಂಸಾರ ಉಂಟು ತಿಳ್ಕೊಂಡಿದ್ದಾರೆ. ರಾಮಾಯಣ ಕೇಳಬೇಕಾದ್ರೆ ತನ್ನ ಕರೆತಾರೆ ಪಾಪ, ಪಾಪ ರಾಮನ ಕಳ್ಕೊಂಡು ವಾಸಿ ಅಂತಿದ್ದಾರೆ ರಾಮ. ನಾನು ಪ್ರಾರ್ಥನೆ ಮಾಡಬಾರದು ಹಾಗೆ ಮಾಡಿ ಮಾಡು ಅಂತೇಳಿ. ಅದರಿಂದ ಏನು ವರ್ಷ ಬೇಕಾಗುತ್ತಿದೆ, ನಾಳೆ ಡಿಫೆನ್ಸ್ ಮಾಡಬೇಕು ಅಂತ ಅನಿಸುತ್ತಿದೆ. ತುಂಬಾ ರಾಮಾಯಣ ಪುತ್ರ ಕೊಡಲಿಲ್ಲ ಭಾಗಕ್ಕೆ, ತುಂಬಾ ಕಲ್ಕೊಂಡೋಗಿದ್ದಪ್ಪ ಅಂತ ಎಷ್ಟು ತಪ್ಪಿದೆ. ನಿಜವಾಗಲೂ ಕೂಡ ದೇವರ ಕಥೆ ಅಂತ ಹೆಸರು ಕೇಳಿ ಹೆಸರು ದೇವರ ಕಥೆನ ಹೊರತು ನಮ್ಮ ಕಥೆ ಮಾಡ್ಕೊಂಡು ಮಾಡ್ಕೊಂಡಿದ್ದೇವೆ ನನ್ನ ಕೂಡ. ಅದ್ರ ಹಿನ್ನೆಲೆ ಏನು ಯಾರು ಅರ್ಥ ಮಾಡಿಕೊಳ್ಳಿಲ್ಲ. ಈ ಭಗವಂತ ಬಿಡಿಸ್ತಾ ಇದ್ದಾನೆ ಪರಮಾತ್ಮನ ಹುಟ್ಟು ಅಂದ್ರೆ ಏನು ಅದಕ್ಕೆ ಅರ್ಥ ಆಗುತ್ತಾ ಇದ್ದ. ಪರಮಾತ್ಮನ ಹುಟ್ಟು ಅಂದ್ರೆ ಏನು ನಮಗೆ ಏನು ಗೊತ್ತಿಲ್ಲ. ಭಗವದ್ಗೀತೆಯ ಶ್ಲೋಕ ಗೊತ್ತಿದ್ದವರಿಗೆ ಸಂಪೂರ್ಣ ನಮಗೆ ಅರ್ಥವಾದ. ಅಜೋಪಿ ಸನ್ನ ವ್ಯಯಾತ್ಮ ಭೂತಾನ ವಿಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾನು ಆತ್ಮಮಾಯಯ. ಇದು ಅವತಾರದ ಬಗ್ಗೆ ಕೊಟ್ಟ ಮಾಹಿತಿ ಕೊಟ್ಟಂತ ಶ್ಲೋಕ ಇದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾನು ಆತ್ಮಮಾಯಯ. ಅರ್ಜುನ ನನ್ನ ಕಥೆ ಕೇಳು. ಅಜಃ ನಾನು ಹುಟ್ಟಿಲ್ಲದವನು ಅಂತ ನಜಾಯತೆ ರೀತಿ ಅಜಃ ನಾನು ಹುಟ್ಟಿಲ್ಲದವನು. ಅವ್ಯಯಾತ್ಮ ನನ್ನ ದೇಹಕ್ಕೂ ನಾಶ ನಾನು ಹುಟ್ಟಿಲ್ಲದವನು ದೇಹಕ್ಕೂ ನಾಶ. ಆದರೂ ಸಹ ನಾನು ಹುಟ್ಟಿಲ್ಲದವನಾದರೂ ಸಹ ದೇಹಕ್ಕಿಲ್ಲದವನಾದರೂ ಸಹ ಭೂತಾನ ಕೂಡ ಮೂರು ವಿಶೇಷಗಳು. ಬ್ರಹ್ಮಾದಿ ದೇವತೆಗಳಿಂದ ಪೂಜ್ಯನಾಗಿದ್ದೇನೆ. ಬ್ರಹ್ಮಾದಿ ದೇವತೆಗಳ ವಿಷಯ ಯಾಕೆ ತಗೋಬೇಕು ಅಂದ್ರೆ ಹುಟ್ಟಿಬಿಡ್ತಾರೆ ಅಂತ ಕೇಳಿದರೆ ಇಲ್ಲ, ಬ್ರಹ್ಮದೇವರಿಗೆ ಒಡೆಯ ನಾನು, ಆ ಪ್ರಶ್ನೆ ಇಲ್ಲವೇ ಇಲ್ಲ. ಭೂತಾರಾಧೀಶ್ವರೋತಿ ಸನ್ ಪ್ರಕೃತಿ ಸ್ವಾಮಿ ನಾನು ಅವತಾರ ಮಾಡ್ತೇನೆ. ಯಾರು ಅವತಾರ ಮಾಡ್ತೇನೆ ಗೊತ್ತಾ? ನಿಮ್ಮಂತೆ ಅವತಾರ ಮಾಡೋದಿಲ್ಲ, ನಿಮ್ಮಂತೆ ನಾನು ಹುಟ್ಟೋದಿಲ್ಲ. ಸ್ವಾಮ ಪ್ರಕೃತಿ ಅಧಿಷ್ಠಾಯ ಪ್ರಕೃತಿ ಸ್ವಾಮ ಅಧಿಷ್ಠಾಯ. ಪ್ರಕೃತಿ ಅಂದ್ರೆ ನನ್ನ ಮೂಲ ರೂಪ ಸ್ವರೂಪ ಅಂತ. ನನ್ನ ಮಾಡ್ತೇನೆ ನನ್ನ ಸ್ವರೂಪವನ್ನ ಹಾಗೆ ವ್ಯಕ್ತ ಮಾಡ್ತೇನೆ. ನಿಮ್ಮಂತೆ ಬೇರೆ ದೇಹತವ ನಾನು ಬರೋದಿಲ್ಲ ಅಂತ ಹೇಳಿದೆ. ಪರಮಾತ್ಮನಿಗೆ ಬೇರೆ ಅಂತಿಲ್ಲ, ಅದೇ ದೇಹದಿಂದ ಹಾಗೆ ಬಂದಿರ್ತಾನೆ ಪರಮಾತ್ಮ. ಭೂತಾನ ವಿಶ್ವರೋಪಿ ಸನ್ ಪ್ರಕೃತಿ ಸ್ವಾಮ ಅಧಿಷ್ಠಾಯ ಸಂಭವಾನು ಆತ್ಮಮಾಯಯ. ಹಾಗಲ್ಲ ಸಮ್ಯಕ್ ಭವಾನ್ ನಾನು ಕಾಣಿಸ್ತೇನೆ, ನಾನು ಕಾಣಿಸ್ತೇನೆ. ನಾನೇನು ಮಾಡ್ತೇನೆ, ಅವತಾರ ತಗೋತೇನೆ. ಹೇಗೆ ತಗೋತೇನೆ ಗೊತ್ತಾ? ಆತ್ಮ ಬಂದಲ್ಲ ಅಂತ ಅರ್ಥ. ಆತ್ಮಮಾಯ ಅಂದ್ರೆ ಆತ್ಮೇಚ್ಛೆಯ. ನಾನು ಸ್ವೇಚ್ಛೆಯಿಂದ ಅವತಾರ ಮಾಡಿ, ನಾನು ಸ್ವೇಚ್ಛೆಯಿಂದ ಅವತಾರ ಮಾಡಿ ಬರ್ತೇನೆ. ನಾನು ಯಾವ ಬಂಧನ ಬಂದವನು ಜೀವನ ಆಗಲ್ಲ. ಅಜ್ಜನ ನೀನ್ ಹಾಗೆ ಬಂದಿದ್ದಲ್ಲ, ಆ ಕರ್ಮ ಕಳಿಲೇಕೆ ಅಂತ ಕರ್ಮ ಬಂದವರು ಜೈಲಲ್ಲಿರ್ತಾರೆ, ನೂರಾರು ಜನ ಕೈದಿಗಳಿರ್ತಾರೆ ಕೂಡ. ಇದಕ್ಕೆ ಬಂದ ಅದಕ್ಕೆ ಕೈದಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಕಳ್ಳತನದ ಆರೋಪ ಹೇಗಿರುತ್ತೋ ಸಂಸಾರ ಬಂದಿದ್ದೇವೆ. ನಾವು ಜೈಲಲ್ಲಿಲ್ಲ ತಿಳ್ಕೋಬಾರದು, ತಕ್ಕಂತೆ ಹುಟ್ಟು ಬರ್ತಾರೆ. ಯಾವುದೋ ಕರ್ಮವನ್ನು ಮಾಡಿ ಕರ್ಮ ಕರ್ಮಫಲ ಸುತ್ತೋ ಮಹಾಸಂಕಟೆ. ಕ್ರಿಸ್ತನ ವಿಷಯ ಬಾರಿ ಹುಟ್ಟಿದ್ದು ಹುಟ್ಟಿದ್ದೆ ಏನು ನೀನಾಗುತ್ತೇನೆ ಕೆಟ್ಟು ನಾರೋ ಮಲ್ಲಿ ಬೆನ್ನಾಗಿ ಮಂದರ ಪರ್ವತ ಹೊರಬೇಕಲ್ಲ. ಸೂತ್ರಕ್ಕೆ ಸುತ್ತರೆ ಪ್ರತಿಜ್ಞೆ ಆಗುತ್ತೆ ನಮಗೆ. ಮಂದರ ಪರ್ವತ ಹೊತ್ತಿದ್ದಾನೆ ನನ್ನ ಪಾಪ ವರಹ ತಂದೆಯ ರೂಪ. ಈ ಕಡೆ ಎಲ್ಲ ಆ ಕಡೆಯಲ್ಲ, ದೇವರು ಕರ್ಮ ನೋಡಿದ್ರೆ ಆಗಿದ್ದಾನೆ ಪಾಪ. ವಿಶೇಷ ವಾಮನ ಗಿಡ್ಡ ಗಿಡ್ಡ ಹಾರಾಗನಾಗಿದ್ದ ಆತರ ಹೇಳ್ಬಿಡುತ್ತ. ರಾಮಕೃಷ್ಣ ಕಳ್ಕೊಂಡ ಪುತ್ತನಾಗಿ ಬಿಟ್ಟು ಮೋಹ ಮಾಡಿಬಿಟ್ಟ ಕಲಿತ ಅವತಾರ ಮಾಡಿ ಬರೋದೆಲ್ಲ ಆತ್ಮ ಬಂದಿದ್ದಾನೆ ಹೊರತು ಯಾವ ಕ್ರಮವನ್ನು ಭಗವಂತ ಮಾಡಿಲ್ಲ. ಕರ್ಮ ಅವನು ಕರ್ಮ ಕೆಡ್ತಾ ಇರ್ತಾರೆ. ಆಗ ಏನಾಗುತ್ತೆ ಗೊತ್ತಾ? ಆಗ ಬರ್ತಾ ನೋಡಿದ್ರೆ ಬರ್ತಾ ನೀನು ಬಂದು ಬಿಟ್ಟಿದ್ದಪ್ಪ, ನೀನಾದ ಮೇಲೆ ಕಣ್ಣು ಹಾಕಿದ್ದೇವೆ ಹೇಳ್ಬೇಕು. ಅದಕ್ಕೆ ರಾಜ ಗೊತ್ತಾ ಕೊಡುತ್ತ ಅವನ್ ಯಾವ್ದು ಹೇಳಿದ್ರು ಬರ್ತಾರೆ, ಇದಕ್ಕಿಂತ ಹೋಗ್ಬಿಡ್ತಾರೆ. ಪೂರ್ತಿ ಅವ್ರು ಹೋಗ್ಬಿಡ್ತಾರೆ ಸಲ್ಲೋರು ನೋಡಿ ಹೋಗ್ತಾನೆ ಗೊತ್ತಾ, ಸಲ್ಲ ಹೋಗ್ತಾರೆ ಎಲ್ಲ ಭಾಗಕ್ಕೆ ತೋರಿಸ್ತಾ ಇರ್ತಾರೆ ನೋಡ್ಲಿಕ್ಕಿಂತ ಹೋಗ್ತಾರೆ. ಆ ರಾಜನ ಇಚ್ಛೆಯಿಂದ ಮಾತ್ರ ಹೋಗ್ತಾನೆ. ಹಾಗೆ ಭಗವಂತ ಹಾಗೆ ಬಂದಿರೋದ್ರಿಂದ ಕರ್ಮದ ಫಲ ಕಾರಣವಾಗಿಲ್ಲ ಅಂತ ಹೇಳಿಬಿಡ್ತಾರೆ. ನಂಬರ್ ಕೊಟ್ಟು ಮರ್ತಬಹುದು ಅವರು ಅಷ್ಟೇ ಬೇರೆ ಅವರಿಗೆ ಬೇರೆ ಬಂಧನದ ವಿಚಿತ್ರ ಕೊಡ್ಬೇಕಾದ್ರೆ ಕೂಡ ಅವರು ರಾಜ ಒಳಗೆ ಹೋಗ್ತಾರಲ್ಲ ಜೈಲೊಳಗೆ, ಇದು ಪರ ಮಾಡ್ಕೊಂಡು ಹೋಗ್ತಾರೆ ಒಳಗಡೆಗೆ ಹೋಗ್ತಾ ಇದ್ರು ಬಟ್ಟೆ ಹಾಕೊಂಡು ಇನ್ನೊಬ್ಬನಿಗೆ ಡಿಸ್ಟ್ರೂಟ್ ಮಾಡ್ತಾರೆ ಮಾಡ್ತಾ ರಾಜನಿಗೆ ಉಂಟ ಏನೂ ಇಲ್ಲ. ಈ ರಾಜರೇ ಹೇಳಿದ್ದಾಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಭರನಾಗಿ ಬರ್ತಾನೆ ಇಲ್ಲ ತಬಕ ಸಾಂದ್ರ ಪಯೋದ ಸೌಭಗಂ 100% ಅದು ಕರೆಕ್ಟ್ ಮೂರು ಹಾಗೆ ಕಷ್ಟ ಬಂದಿರ್ತಾರೆ. ಏನೇನೋ ಇಲ್ಲ ಅವನಿಗೆ ತಾನು ಬಹಳ ಕಷ್ಟ ಗದಾಪದ್ಮಧರ ಪೀತಾಂಬರಧಾರಿಯಾಗಿ ಬರ್ತಾನಲ್ಲ ಇದಕ್ಕೆ ಒಳ್ಳೇದಿಲ್ಲ. ಹೇಗೆ ಬರ್ತಾರೆ ಬರೀ ಬಂದು ಬಟ್ಟೆಯಿಂದ ಮನೆಯಲ್ಲಿ ಹಾಗೆ ಬರ್ತಾನೆ ದೇವರ ಯೂನಿಫಾರ್ಮ್. ಆದ್ದರಿಂದ ಆತ್ಮಮಾನ ತಿಳ್ಕೊಂಡಿರ್ತೇನೆ ನಾವೀಗ ಭಗವಂತನ ವಿಚಾರವೇ ಬೇರೆ. ಈ ಬಗ್ಗೆ ಇನ್ನೂ ಅನೇಕ ತುಂಬಾ ಸಂಶಯ ಬರಬಹುದು. ನಾಳೆ ದಿವಸ ಕೆಲ ಉತ್ತರ ಸಿಗುತ್ತೆ. ಅನೇಕ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ಅವತಾರ ಯಾಕೆ ಮಾಡ್ತಾನೆ ಹಾಗಿದ್ರೆ, ಕರ್ಮ ಇಲ್ಲ ಅಂತೀರಿ ಯಾಕೆ ಅವತಾರ ಮಾಡ್ತಾನೆ ಹಾಗಿದ್ರೆ ಅಲ್ಲ ಆ ಕಾರಣ ಈ ಬಾರಿಯ ಪ್ರವಚನ ಮಾಡಿ ನಾಳೆಗೆ ಮುಕ್ತ ಅದು ಪುಟಗಳಿಗಿಂತ 500 ರೂಪಾಯಿ ಪಡಿಬಹುದು. ಅದರ ಬಗ್ಗೆ ವ್ಯವಸ್ಥೆ ಕಾರ್ಯಕರ್ತರು ಇರ್ತಾರೆ, ಆ ವ್ಯವಸ್ಥೆ ಇದೆ, ಅದು ಉಪಯೋಗ ಮಾಡಿಕೊಳ್ಳಬಹುದು. ಆಸಕ್ತರಾದವರು ಮಾತ್ರ ಆ ಪಾಂಪೆಟ್ಟ ವಿವರಗಳನ್ನು ತಗೊಂಡು ಓದ್ಕೋಬಹುದು. ಆಸಕ್ತಿ ಇದ್ದವರು ಅದರ ಪ್ರಯೋಜನ ಪಡೆಯಬಹುದು ಅಂತ ಹೇಳ್ತಾ ನಾಳೆ ಪ್ರವಚನ ಪ್ರಾರಂಭವಾಗುತ್ತೆ. ನಾಳೆ 6:00 ಪ್ರವಚನ ಪ್ರಾರಂಭವಾಗುತ್ತೆ. ಮತ್ತು ಅಧಿಕ ಮಾಸ ಮಹಾತ್ಮೆಯ ಬಗ್ಗೆ ತುಂಬಾ ಜನ ಕೇಳಿದರು ಅಂತ ಹೇಳಿ ಅದನ್ನ ಇದು ಮಾಡಿದ್ದಾರೆ, ಕ್ಯಾಸೆಟ್ ಮಾಡಿದ್ದಾರೆ. ಅದರ ಪ್ರಯೋಜನ ಪಡಿತಕ್ಕಂಥದ್ದು ಪಡಿಬಹುದು. ಅದರ ವ್ಯವಸ್ಥೆಯನ್ನ ಅಲ್ಲಿ ಹೊರಗಿನ ಈ ಭಾಗದ ಎಂಟ್ರೆನ್ಸ್ ಅಲ್ಲಿ ಮಾಡಿದ್ದಾರಂತೆ, ಇಲ್ಲೂ ಮಾಡಬೇಕು. ಅಲ್ಲಿ
ಅಂದ್ರೆ